ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಮುಂದಿನ ವರ್ಷದ ವೇಳೆಗೆ ದೇಶಾದ್ಯಂತ ಪೆಟ್ರೋಲ್ಗೆ ಶೇಕಡಾ 20% ಎಥೆನಾಲ್ ಬೆರೆಸಲು ನಿರ್ಧಾರ, ಕೇಂದ್ರ ಸಚಿವ ಅಮಿತ್ ಶಾ. ವಿಶ್ವವಿಖ್ಯಾತ ಜಗನ್ನಾಥ ದೇವಾಲಯದ ರತ್ನಭಂಡಾರದ ಆಭರಣ ತಪಶೀಲು ಪ್ರಕ್ರಿಯೆ ಆರಂಭ. ದೇಶದಲ್ಲಿ ಸದ್ಯದಲ್ಲೇ 25 ಹೊಸ ವಿಮಾನ ನಿಲ್ದಾಣಗಳ ನಿರ್ಮಾಣ, ಸಚಿವ ಮುರಳೀಧರ್ ಮೋಹನ್. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ, ಮರುಪರಿಶೀಲನೆಗೆ ಮೇಲ್ಮನವಿ ಸಲ್ಲಿಸಲು ಸರ್ವಪಕ್ಷಗಳ ತೀರ್ಮಾನ. ಹರಾರೆ ಟಿ20 ಐದನೇ ಪಂದ್ಯ, ಜಿಂಬಾಬ್ವೆಗೆ ಗೆಲ್ಲಲು ಭಾರತದಿಂದ 168 ರನ್ಗಳ ಸವಾಲು. ಮುಂದಿನ ವರ್ಷದ ವೇಳೆಗೆ ದೇಶಾದ್ಯಂತ ಪೆಟ್ರೋಲ್ಗೆ ಶೇಕಡಾ 20% ಎಥೆನಾಲ್ ಬೆರೆಸಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಖಾತೆ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಇಂದೋರ್ನಲ್ಲಿ ಇಂದು ಪ್ರಧಾನಮಂತ್ರಿಯವರು ಕರೆ ನೀಡಿರುವಂತಹ ಏಕ್ ಪೇಡ್ ಮಾ ಕೆ ನಾಮ್ ವೃಕ್ಷೋಪರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ಮುಂದಿನ ಜನಾಂಗಕ್ಕೆ ಸ್ವಚ್ಛ ಪರಿಸರ ನೀಡಬೇಕು ಎನ್ನುವುದು ಸರ್ಕಾರದ ಉದ್ದೇಶ. ಈ ನಿಟ್ಟನಲ್ಲಿ ಹವಾಮಾನ ಬದಲಾವಣೆ ನಿಧಿಯನ್ನು ಕೂಡ ಆರಂಭಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಮಧ್ಯಪ್ರದೇಶ ಭಾರತದ ಶ್ವಾಸಕೋಶದಂತಿದ್ದು ದೇಶದ ಶೇಕಡಾ 31% ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇಡೀ ದೇಶದ ಪ್ರಮಾಣಕ್ಕೆ ಹೋಲಿಸಿದರೆ ಇಲ್ಲಿ ಶೇಕಡಾ 12% ಅರಣ್ಯ ಇದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದೋರ್ನಲ್ಲಿ ಇಂದು 11 ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇಂದು ಪ್ರಧಾನಮಂತ್ರಿ ಪಾರಮ್ಯ ಕಾಲೇಜುಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೊಸ ಶಿಕ್ಷಣ ನೀತಿ ವಿದ್ಯಾರ್ಥಿಗಳನ್ನು ಸಶಕ್ತಗೊಳಿಸುತ್ತದೆ ಹಾಗೂ ಮುಂದಿನ 25 ವರ್ಷಗಳಲ್ಲಿ ಎದುರಾಗಬಹುದಾದಂತಹ ಸವಾಲುಗಳನ್ನು ಎದುರಿಸಲು ವಿದ್ಯಾರ್ಥಿಗಳನ್ನು ಸಮರ್ಥಗೊಳಿಸುತ್ತದೆ ಎಂದು ಹೇಳಿದ್ದಾರೆ. ಮಧ್ಯಪ್ರದೇಶದ ಎಲ್ಲ 55 ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಪಾರಮ್ಯ ಕಾಲೇಜುಗಳನ್ನು ತೆರೆಯಲಾಗಿದೆ. ವಿಶ್ವವಿಖ್ಯಾತ ಪುರಿಯ ಜಗನ್ನಾಥ ದೇಗುಲದಲ್ಲಿ ಇಂದು ರತ್ನಭಂಡಾರದ ಎಲ್ಲ ದ್ವಾರಗಳನ್ನು ತೆರೆಯಲಾಗಿದ್ದು ದೇವರ ರತ್ನಾಭರಣಗಳನ್ನು ತಪಶೀಲು ಪಟ್ಟಿಯೊಂದಿಗೆ ಹೊಂದಿಸಿ ನೋಡುವ ಪ್ರಕ್ರಿಯೆ ಆರಂಭಗೊಂಡಿದೆ. 1978ರಲ್ಲಿ ಈ ಅತ್ಯಮೂಲ್ಯವಾದಂತಹ ರತ್ನಾಭರಣಗಳ ಯಾದಿ ತಯಾರಿಸಲಾಗಿತ್ತು. 1985ರಲ್ಲಿ ರತ್ನಭಂಡಾರದ ದ್ವಾರಗಳನ್ನು ತೆರೆದು ನೋಡಲಾಗಿತ್ತು. ವಿಶೇಷ ತಂಡ ರಾಜ್ಯ ಸರ್ಕಾರ ನಿಗದಿಪಡಿಸಿರುವಂತಹ ಮಾದರಿ ನಿರ್ವಹಣಾ ಪ್ರಕ್ರಿಯೆ ಅನ್ವಯ ದ್ವಾರಗಳನ್ನು ತೆರೆದು ಕಾರ್ಯನಿರ್ವಹಿಸುತ್ತಿದೆ. ದೇವಸ್ಥಾನದ ಆಭರಣಗಳನ್ನು ಒಳಗೊಂಡ ವಿಶೇಷ ಪೆಟ್ಟಿಗೆಗಳನ್ನು ಇರಿಸಲು ಬಲವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಒಳಗೊಂಡಂತಹ ತಾತ್ಕಾಲಿಕ ಕೊಠಡಿಯನ್ನು ಕೂಡ ಸ್ಥಾಪಿಸಲಾಗಿದೆ. ಚಿನ್ನಾಭರಣಗಳ ವಿವರವಾದ ಯಾದಿಯನ್ನು ತಯಾರಿಸಲಾಗುತ್ತಿದೆ. ಶ್ರೀ ಜಗನ್ನಾಥ ದೇವಾಲಯದ ರತ್ನಭಂಡಾರದ ಒಳಗಿನ ಕೊಠಡಿಯಲ್ಲಿ ದೇವರಿಗೆ 12ನೇ ಶತಮಾನದಿಂದಲೂ ರಾಜರು ಮತ್ತು ಭಕ್ತರು ನೀಡಿರುವಂತಹ ಚಿನ್ನ, ಬೆಳ್ಳಿ, ವಜ್ರವೈಡೂರ್ಯ, ಮಾಣಿಕ್ಯ, ರತ್ನ ಮತ್ತು ಅಪರೂಪದ ಹರಳುಗಳ ಆಭರಣಗಳನ್ನು ಸಂಗ್ರಹಿಸಿಡಲಾಗಿದೆ. ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರ ಪುರಿಯಲ್ಲಿ ನಾಳೆ ಬಹುದಾ ಯಾತ್ರಾ ನಡೆಯಲಿದೆ. ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ, ದೇವಿ ಸುಭದ್ರಾ ಮತ್ತು ಭಗವಾನ್ ಸುದರ್ಶನ ದೇವರುಗಳು ಗುಂಡೀಚಾ ದೇವಿ ಮಂದಿರಕ್ಕೆ 8 ದಿನಗಳ ಭೇಟಿ ನಂತರ ತಮ್ಮ ನಿಯಮಿತ ನೆಲೆಗೆ ಹಿಂತಿರುಗುತ್ತಿರುವಂತಹ ಉತ್ಸವ ಇದಾಗಿದೆ. 8 ದಿನಗಳ ಹಿಂದೆ ಕಳೆದ ಶುಕ್ರವಾರ ದಕ್ಷಿಣ ಮುಂಡಾದಿಂದ ಆರಂಭವಾದಂತಹ ಯಾತ್ರೆಯ ರಥಗಳನ್ನು ಗುಂಡೀಚಾ ದೇವಸ್ಥಾನದ ನಾಕಚನ ದ್ವಾರದ ಎದುರು ನಿಲ್ಲಿಸಲಾಗಿತ್ತು. ನಾಳೆ ಈ ರಥಗಳಲ್ಲಿ ದೇವರನ್ನು ವಾಪಸ್ ಕರೆತರಲಾಗುವಂತಹ ಬಹುದಾ ಯಾತ್ರಾ ಹಿನ್ನೆಲೆಯಲ್ಲಿ ವ್ಯಾಪಕ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ. ಗುಂಡೀಚಾ ದೇವಾಲಯದಲ್ಲಿ ಇಂದು 5 ಗಂಟೆಯವರೆಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ದೇಶದಲ್ಲಿ ಸದ್ಯದಲ್ಲೇ ಸುಮಾರು 25 ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗುವುದು ಎಂದು ಕೇಂದ್ರ ವಿಮಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೋಹನ್ ಹೇಳಿದ್ದಾರೆ. ಅವರು ಪುಣೆಯಲ್ಲಿ ಲೋಹ್ಗಾನ್ ವಿಮಾನ ನಿಲ್ದಾಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿದ್ದ ಟರ್ಮಿನಲ್ ಅನ್ನು ಪ್ರಯಾಣಿಕರ ಸೇವೆಗೆ ಸಮರ್ಪಿಸಿದ ನಂತರ ಮಾತನಾಡಿದರು. ಭಾರತ ವಿಮಾನಯಾನ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಲ್ಲಿ ಅಗಾಧ ಪ್ರಗತಿಯನ್ನು ಸಾಧಿಸಿದ್ದು ವಾಯುವ್ಯ ಸಾರಿಗೆ ಸೇವೆಯಲ್ಲಿ ಜಾಗತಿಕ 3ನೇ ಸ್ಥಾನದಲ್ಲಿದೆ. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ 469 ಹೊಸ ವಾಯುಮಾರ್ಗ ತೆರೆಯಲಾಗಿದ್ದು ದೆಹಲಿ, ಬೆಂಗಳೂರು, ಅಯೋಧ್ಯೆಗಳಂತಹ ವಿಮಾನ ನಿಲ್ದಾಣಗಳಲ್ಲಿ ಹೊಸ ಟರ್ಮಿನಲ್ಗಳನ್ನು ಕೂಡ ನಿರ್ಮಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಪುಣೆಯ ನೂತನ ಟರ್ಮಿನಲ್ ಪ್ರತಿ ವರ್ಷ 1 ಕೋಟಿ ಪ್ರಯಾಣಿಕರನ್ನು ನಿರ್ವಹಿಸುವ ಸೌಲಭ್ಯವನ್ನು ಹೊಂದಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಸಂವಿಧಾನವನ್ನು ಬಲಪಡಿಸಲು ಬಂದಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯಾಲಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಖಾತೆ ಸಚಿವ ರಾಮದಾಸ್ ಅಠಾವಳೆ ಹೇಳಿದ್ದಾರೆ. ಅವರು ಕರ್ನಾಟಕದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಲ್ಲಗಾಣಹಳ್ಳಿಯಲ್ಲಿ ಇಂದು ನಡೆದಂತಹ ಡಾ ಬಿಆರ್ ಅಂಬೇಡ್ಕರ್ ಅವರ ಹಾಗೂ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುತ್ಥಳಿ ಅನಾವರಣಗೊಳಿಸಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ, ಹೊಸ ಸರ್ಕಾರ ಸ್ಪಷ್ಟ ಬಹುಮತ ಪಡೆದಿದೆ. ಕಾಂಗ್ರೆಸ್ ಕಾಲದಲ್ಲಿ ಆಗದಂತಹ ಅಭಿವೃದ್ದಿ ಕೆಲಸಗಳು ಪ್ರಧಾನಿ ಮೋದಿ ಅವರ ಕಾಲದಲ್ಲಿ ಆಗುತ್ತಿವೆ. ಸ್ಪಷ್ಟ ಬಹುಮತದ ಜೊತೆ ಸರ್ಕಾರ ರಚನೆ ಮಾಡಿದ್ದೇವೆ. ಮುಂದಿನ 5 ವರ್ಷಗಳ ಕಾಲ ಸರ್ಕಾರ ನಿರಾತಂಕವಾಗಿ ನಡೆಯಲಿದೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಸಚಿವ ಅಠಾವಳೆ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಇದೇ ತಿಂಗಳ 31ರವರೆಗೆ ತಮಿಳುನಾಡಿಗೆ ನಿತ್ಯ 1 TMC ನೀರು ಹರಿಸಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯ ಮರು ಪರಿಶೀಲನೆ ನಡೆಸುವಂತೆ ಮೇಲ್ಮನವಿ ಸಲ್ಲಿಸಲು ಬೆಂಗಳೂರಿನಲ್ಲಿ ಇಂದು ನಡೆದಂತಹ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಸರ್ವಪಕ್ಷಗಳ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ಅಡ್ವೊಕೇಟ್ ಜನರಲ್ ಶಶಿಕುಮಾರ್, ಸುಪ್ರೀಂಕೋರ್ಟ್ನಲ್ಲಿ ಕರ್ನಾಟಕದ ಪರ ಜಲ ವಿವಾದಗಳ ಹಿರಿಯ ವಕೀಲ ಮೋಹನ್ ಕಾತರಕಿ, ಕಾವೇರಿ ಜಲಾನಯನ ಪ್ರದೇಶದ ಶಾಸಕರು, ವಿಧಾನಪರಿಷತ್ ಸದಸ್ಯರು ಮತ್ತು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಕಾವೇರಿ ತಾಂತ್ರಿಕ ಸಮಿತಿ ಕಾವೇರಿ ಕುಳದ 4 ಜಲಾಶಯಗಳಲ್ಲಿ ನೀರಿನ ಸಂಗ್ರಹ, ಒಳಹರಿವು, ಮಳೆಯ ಪ್ರಮಾಣದ ಕುರಿತಂತೆ ವರದಿಯನ್ನು ನೀಡಲಾಗಿತ್ತು. ವರದಿ ಆಧರಿಸಿ ಸರ್ವಪಕ್ಷಗಳೊಂದಿಗೆ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ಕರ್ನಾಟಕದ ವಿಧಾನಮಂಡಲದ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಇದೇ 26ರವರೆಗೆ ನಡೆಯಲಿದೆ. ಅಧಿವೇಶನದ ಅವಧಿಯಲ್ಲಿ ಗ್ರೇಟರ್ ಬೆಂಗಳೂರು ಹೊರಗುತ್ತಿಗೆ ಮೀಸಲು ಕನ್ನಡ ಭಾಷಾ ವಿಧೇಯಕಗಳನ್ನು ಮಂಡಿಸಲು ಸರ್ಕಾರ ಸಿದ್ದತೆಯನ್ನು ನಡೆಸಿದೆ. ಇದೇ ವೇಳೆ ಮೂಡ ಪ್ರಕರಣ, ವಾಲ್ಮೀಕಿ ಅಭಿವೃದ್ದಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣ ಸೇರಿದಂತೆ ಹಲವು ಪ್ರಮುಖ ವಿಷಯಗಳನ್ನು ಚರ್ಚೆಗೆ ಕೈಗೆತ್ತಿಕೊಂಡು ಸರ್ಕಾರದ ವಿರುದ್ದ ದಾಳಿ ನಡೆಸಲು ಪ್ರತಿಪಕ್ಷಗಳು ಸಜ್ಜುಗೊಂಡಿವೆ. ನಾಳೆ ಬೆಳಗ್ಗೆ 11ಗಂಟೆಗೆ ಅಧಿವೇಶನ ಆರಂಭವಾಗಲಿದ್ದು ಮೊದಲು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವ ನಿರ್ಣಯವನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ಬಳಿಕ ಪ್ರಶ್ನೋತ್ತರ ಕಲಾಪ ಮತ್ತಿತರ ಕಲಾಪಗಳು ನಡೆಯಲಿದೆ ಎಂದು ವಿಧಾನಸಭೆ ಸಚಿವಾಲಯ ತಿಳಿಸಿದೆ. ನೀತಿ ಆಯೋಗ ಶೂನ್ಯ ಹೊಗೆಯ ಪರಿಸರ ಸ್ನೇಹಿ ಸರಕು ಸಾಗಾಟದ ಲಾರಿಗಳ ವಾಣಿಜ್ಯ ಮಾದರಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ನೀತಿ ಗೇರ್ ಶಿಫ್ಟ್ ಚಾಲೆಂಜ್ ಉಪಕ್ರಮವನ್ನು ಇಂದು ಪ್ರಕಟಿಸಿದೆ. ಬೆಂಗಳೂರಿನ ಐಎಎಂ ಸ್ಮಾರ್ಟ್ ಫ್ರೈಟ್ ಸೆಂಟರ್ ಇಂಡಿಯಾ, ಡಬ್ಲ್ಯೂಆರ್ಐ ಇಂಡಿಯಾ ಹಾಗೂ ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಈ ಉಪಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಫಾಸ್ಟ್ ಇಂಡಿಯಾದ ಭಾಗವಾಗಿರುವಂತಹ ಈ ಹೆಕಥಾನ್ 2 ಸುತ್ತುಗಳಲ್ಲಿ ಅನಾವರಣಗೊಳ್ಳಲಿದೆ. ಈ ನಿಟ್ಟನಲ್ಲಿ ನೀತಿ ಆಯೋಗ ವಿದ್ಯುತ್ ಲಾರಿಗಳ ಅಳವಡಿಕೆಯಲ್ಲಿರುವಂತಹ ಸವಾಲುಗಳ ನಿರ್ವಹಣೆ ಮತ್ತು ಆರ್ಥಿಕ ತಾಂತ್ರಿಕ ವ್ಯಾಪಾರಿ ನಮೂನೆಗಳನ್ನು ಅಭಿವೃದ್ದಿಪಡಿಸುವಂತೆ ವಿದ್ಯಾರ್ಥಿಗಳು, ಸಾರಿಗೆ ಸೇವಾದಾರರು, ಶಿಕ್ಷಣವೇತರರು ಮತ್ತು ಸಂಶೋಧನಾರ್ಥಿಗಳಿಗೆ ಕರೆ ನೀಡಿದೆ. ನೇಪಾಳದ ಪ್ರಧಾನಮಂತ್ರಿಯನ್ನಾಗಿ ಕೆಪಿ ಶರ್ಮಾ ಓಲಿ ಅವರನ್ನು ಇಂದು ನೇಮಕ ಮಾಡಲಾಗಿದೆ. ಶುಕ್ರವಾರ ನೇಪಾಳದ ಪ್ರಜಾಪ್ರತಿನಿಧಿಗಳ ಸಭೆಯಲ್ಲಿ ಪುಷ್ಪಕಮಲ್ ದಹಲ್ ಪ್ರಚಂಡ ಅವರು ವಿಶ್ವಾಸಮತ ಪಡೆಯುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಹೊಸ ಸರ್ಕಾರದ ರಚನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸಿಪಿಎನ್, ಯುಎಂಎಲ್ ಮತ್ತು ಎನ್ಸಿ ಮೈತ್ರಿಕೂಟದ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಕೆಪಿ ಶರ್ಮಾ ಓಲಿ ಅವರನ್ನು ರಾಷ್ಟಪತಿ ರಾಮಚಂದ್ರ ಪೌಡೆಲ್ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿದ್ದಾರೆ. ಭಾರತೀಯ ಬಂಡವಾಳ ಮಾರುಕಟ್ಟೆಗೆ ಕಳೆದ 18 ದಿನಗಳಲ್ಲಿ ಸುಮಾರು 24,000 ಕೋಟಿ ರೂಪಾಯಿ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಮಾಡಲಾಗಿದೆ. ವಿದೇಶಿ ಪೋರ್ಟ್ಫೋಲಿಯೋ ಬಂಡವಾಳ ಹೂಡಿಕೆದಾರರು ಇಕ್ವಿಟಿಗಳಲ್ಲಿ 15,352 ಕೋಟಿ ರೂಪಾಯಿ ಮತ್ತು ಪತ್ತು ಮಾರುಕಟ್ಟೆಗಳಲ್ಲಿ 8,484 ಕೋಟಿ ರೂಪಾಯಿ ವಿನಿಯೋಗಿಸಿದ್ದಾರೆ. ಇದರಿಂದಾಗಿ ಭಾರತೀಯ ಬಂಡವಾಳ ಮಾರುಕಟ್ಟೆಯಲ್ಲಿ ನಿವ್ವಳ ಹೂಡಿಕೆ 23,836 ಕೋಟಿ ರೂಪಾಯಿಗಳಷ್ಟಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ವಿದೇಶಗಳಲ್ಲಿರುವಂತಹ ಭಾರತೀಯರು ದೇಶದ ಅಭಿವೃದ್ದಿ ಮತ್ತು ಆಧುನೀಕರಣದ ಕೊಡುಗೆಯಲ್ಲಿ ಅವಿಭಾಜ್ಯ ಭಾಗಿದಾರರಾಗಿದ್ದಾರೆ ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಅವರು ರಷ್ಯಾದ 7ನೇ ಬ್ರಿಕ್ಸ್ ಸಂಸದೀಯ ವೇದಿಕೆಯಲ್ಲಿ ಭಾರತದ ಸಂಸದೀಯ ನಿಯೋಗದ ನೇತೃತ್ವವನ್ನು ವಹಿಸಿದ ಸಂದರ್ಭದಲ್ಲಿ ಮಾಸ್ಕೋದಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದರು. ದೇಶ ನಿರ್ಮಾಣದಲ್ಲಿ ಅನಿವಾಸಿ ಭಾರತೀಯರ ಕೊಡುಗೆ ಅಪಾರವಾಗಿದೆ. ಅವರು ದೇಶದ ಪ್ರತಿಷ್ಠೆಯನ್ನು ತಮ್ಮ ಕೊಡುಗೆ ಮತ್ತು ಸಾಧನೆಗಳ ಮೂಲಕ ಹೆಚ್ಚಿಸುತ್ತಿದ್ದಾರೆ. ಉಭಯ ದೇಶಗಳ ಸಂಬಂಧ ಬಲಗೊಳ್ಳುವಂತೆ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಸಂವಿಧಾನ್ ಹಮಾರ ಸಮ್ಮಾನ್ ಆಂದೋಲನದ ಎರಡನೆಯ ಪ್ರಾದೇಶಿಕ ಕಾರ್ಯಕ್ರಮ ನಾಡಿದ್ದು ಅಂದರೆ ಮಂಗಳವಾರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ. ಸಂವಿಧಾನವನ್ನು ಅಂಗೀಕರಿಸಿ ಭಾರತ ಗಣತಂತ್ರವಾದ 75ನೇ ಸಂಭ್ರಮಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂವಿಧಾನ ಹಾಗೂ ಕಾನೂನು ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇದೇ ಸಂದರ್ಭದಲ್ಲಿ ನಾಗರಿಕರ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಹಮಾರ ಸಂವಿಧಾನ್ ಹಮಾರ ಸಮ್ಮಾನ್ ಪೋರ್ಟಲ್ ಅನ್ನು ಕೂಡ ಆರಂಭಿಸಲಾಗುತ್ತದೆ. ಎಲ್ಲರಿಗೂ ನ್ಯಾಯ, ಪ್ರತಿ ಮನೆಗೂ ನ್ಯಾಯ, ನವಭಾರತ, ನವಸಂಕಲ್ಪ, ಕಾನೂನು ಜಾಗೃತಿ ಅಭಿಯಾನ ಮೊದಲಾದ ಉಪ ಆಂದೋಲನಗಳನ್ನು ಕೂಡ ಹಮ್ಮಿಕೊಳ್ಳುವುದಾಗಿ ಕಾನೂನು ಸಚಿವಾಲಯ ತಿಳಿಸಿದೆ. ಇನ್ನು ಹವಾವರ್ತಮಾನ. ಮುಂದಿನ 3 ದಿನಗಳಲ್ಲಿ ಕೊಂಕಣ, ಗೋವಾ, ಮಧ್ಯ ಮಹಾರಾಷ್ಟ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊಂಕಣ, ಗೋವಾ ಮತ್ತು ಮಧ್ಯ ಮಹಾರಾಷ್ಟದಲ್ಲಿ ಇಂದಿನಿಂದ ಜುಲೈ 17ರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದ್ದು ಮಹಾರಾಷ್ಟದ ಸತಾರ, ಸಿಂಧುದುರ್ಗ, ರತ್ನಗಿರಿ ಮತ್ತು ಥಾನೆಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಕೊಡಗಿನಲ್ಲಿ ಗಾಳಿ ಸಮೇತ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮಹಾರಾಷ್ಟದಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಕೆಲವೆಡೆ ಪ್ರವಾಹ ಭೀತಿ ಎದುರಾಗಿದೆ. ಕೊನೆಯಲ್ಲಿ ಕ್ರಿಕೆಟ್. ಹರಾರೆಯಲ್ಲಿ ನಡೆಯುತ್ತಿರುವಂತಹ ಟಿ20 ಕ್ರಿಕೆಟ್ನ 5ನೇ ಪಂದ್ಯದಲ್ಲಿ ಭಾರತ ಮತ್ತು ಜಿಂಬಾಬ್ವೆ ಸೆಣಸಾಟ ನಡೆಸುತ್ತಿದ್ದು ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 167 ರನ್ನ ಭಾರತ ಮಾಡಿದೆ. ಭಾರತ ಪರ ಸಂಜು ಸ್ಯಾಮ್ಸನ್ 58 ರನ್ ಮಾಡಿದರು. 168 ರನ್ಗಳ ಗೆಲ್ಲುವ ಗುರಿ ಬೆನ್ನತ್ತಿರುವಂತಹ ಜಿಂಬಾಬ್ವೆ ತಂಡ ಇತ್ತೀಚಿನ ವರದಿ ಬಂದಂತಹ ಸಂದರ್ಭದಲ್ಲಿ 15.4 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 96 ರನ್ ಗಳಿಸಿ ಆಡುತ್ತಿದೆ. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷದ ವೇಳೆಗೆ ದೇಶಾದ್ಯಂತ ಪೆಟ್ರೋಲ್ಗೆ ಶೇಕಡಾ 20%ರಷ್ಟು ಎಥನಾಲ್ ಬೆರೆಸಲು ನಿರ್ಧಾರ, ಕೇಂದ್ರ ಸಚಿವ ಅಮಿತ್ ಶಾ. ವಿಶ್ವವಿಖ್ಯಾತ ಜಗನ್ನಾಥ ದೇವಾಲಯದ ರತ್ನಭಂಡಾರದ ಆವರಣ, ತಪಶೀಲು ಪ್ರಕ್ರಿಯೆ ಆರಂಭ. ದೇಶದಲ್ಲಿ ಸದ್ಯದಲ್ಲೇ 25 ಹೊಸ ವಿಮಾನ ನಿಲ್ದಾಣಗಳ ನಿರ್ಮಾಣ, ಸಚಿವ ಮುರಳೀಧರ್ ಮೋಹನ್. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ, ಮರು ಪರಿಶೀಲನೆಗೆ ಮನವಿ ಸಲ್ಲಿಸಲು ಸರ್ವಪಕ್ಷಗಳ ತೀರ್ಮಾನ. ಹರಾರೆ ಟಿ20 5ನೇ ಪಂದ್ಯ, ಜಿಂಬಾಬ್ವೆಗೆ ಗೆಲ್ಲಲು ಭಾರತದಿಂದ 168 ರನ್ಗಳ ಸವಾಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.